ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಕರ್ನಾಟಕಕ್ಕೆ ಭೇಟಿ, ಬೆಂಗಳೂರಿನ ನಿಮಾನ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿ ನಾಳೆ ಹಲವು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ. ಇ ವಾಣಿಜ್ಯ ವಹಿವಾಟು ಉತ್ತೇಜಿಸುವ ಡಿಜಿಟಲ್ ಕಾಮರ್ಸ್ಗೆ ಮುಕ್ತ ಜಾಲ ಒಎನ್ಡಿಸಿ ಉಪಕ್ರಮಕ್ಕೆ 3 ವರ್ಷ. ದೇಶದಲ್ಲಿ ಹಸಿರುಮನೆ ಇಂಗಾಲ ಹೊರಸೂಸುವಿಕೆ ಶೇಕಡ 7.93% ಇಳಿಕೆ. ಹಾಗೂ 2ನೇ ಫಿಫಾ ಅಂತಾರಾಷ್ಟೀಯ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿ, ಇಂದು ಭಾರತ ಮಾಲ್ಡೀವ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆ ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ನಾಳೆ ಬೆಳಿಗ್ಗೆ ಬೆಂಗಳೂರಿನ ನಿಮಾನ್ಸ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಬೆಳಗಾವಿಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೇಲಿ ಸಂಸ್ಥೆಯ ಜಾಗತಿಕ ಗುಣಮಟ್ಟದ ಸಮಗ್ರ ಚಿಕಿತ್ಸೆಯನ್ನು ಒಳಗೊಂಡ ಅತ್ಯಾಧುನಿಕ ತಂತ್ರಜ್ಞಾನ ವ್ಯವಸ್ಥೆಯೊಂದಿಗೆ ನಿರ್ಮಿಸಿರುವ ಕ್ಯಾನ್ಸರ್ ಆಸ್ಪತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ಸೇವೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಂಸದ ಜಗದೀಶ್ ಶೆಟ್ಟರ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ದೆಹಲಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ಅವರು ಅಶೋಕ ವಿಹಾರದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ನಿರ್ಮಿಸಿರುವ ಸ್ವಾಭಿಮಾನ್ ವಸತಿ ಸಂಕೀರ್ಣದಲ್ಲಿನ 1675 ಫ್ಲಾಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದೇ ವೇಳೆ ಅವರು ನೌರೋಜಿ ನಗರದಲ್ಲಿನ ವಿಶ್ವ ವ್ಯಾಪಾರ ಕೇಂದ್ರದ ಕಟ್ಟಡ ಹಾಗೂ ಸರೋಜಿನಿ ನಗರದಲ್ಲಿನ ಜಿಪಿಆರ್ಎ ಟೈಪ್ 2 ಕ್ವಾರ್ಟರ್ಸ್ ಅನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಾರಕಾದಲ್ಲಿನ ಸಿಬಿಎಸ್ಇಯ ಸಮಗ್ರ ಸಂಕೀರ್ಣವನ್ನು ಉದ್ಘಾಟಿಸುವರು ಹಾಗೂ ರೋಷನ್ಪುರದಲ್ಲಿ ವೀರ್ ಸಾವರ್ಕರ್ ಕಾಲೇಜಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ವೇಳೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡುವರು. ಭಾರತದಲ್ಲಿ ಇ ವಾಣಿಜ್ಯ ವಹಿವಾಟು ಉತ್ತೇಜನ ದೃಷ್ಟಿಯಿಂದ ಆರಂಭಿಸಲಾದ ಡಿಜಿಟಲ್ ಕಾಮರ್ಸ್ಗೆ ಮುಕ್ತ ಜಾಲ ಒಎನ್ಡಿಸಿ ಇಂದಿಗೆ 3 ವರ್ಷ ಪೂರೈಸಿದೆ. 2021 ಇದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕ್ರಾಂತಿಕಾರಿ ಯೋಜನೆಗೆ ಚಾಲನೆ ನೀಡಿದ್ದರು. ಅದರಡಿ ಈವರೆಗೆ 150 ದಶಲಕ್ಷಕ್ಕೂ ಅಧಿಕ ವಹಿವಾಟುಗಳನ್ನು ನಡೆಸಲಾಗಿದೆ. 7 ಲಕ್ಷಕ್ಕೂ ಅಧಿಕ ಮಾರಾಟಗಾರರು ಹಾಗೂ ಸೇವಾ ಪೂರೈಕೆದಾರರು ಒಎನ್ಡಿಸಿ ಬಳಕೆ ಮಾಡುತ್ತಿದ್ದಾರೆ. ದೇಶದ 1100ಕ್ಕೂ ಅಧಿಕ ನಗರ ಪಟ್ಟಣಗಳಲ್ಲಿನ ಗ್ರಾಹಕರು ಈ ಜಾಲದ ಪ್ರಯೋಜನ ಪಡೆಯುತ್ತಿದ್ದಾರೆ. ಈ ಕುರಿತು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಎನ್ಡಿಸಿ ಉಪಕ್ರಮ ಡಿಜಿಟಲ್ ಮಾರುಕಟ್ಟೆಯನ್ನು ಮತ್ತಷ್ಟು ಉತ್ಕೃಷ್ಟಗೊಳಿಸಿದೆ ಎಂದು ಹೇಳಿದ್ದಾರೆ. ಸಚಿವರ ಟ್ವೀಟ್ಗೆ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಒಎನ್ಡಿಸಿ ಇ ವಾಣಿಜ್ಯ ವಹಿವಾಟಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣವಾಗಿರುವುದಲ್ಲದೆ ಸಣ್ಣ ವ್ಯಾಪಾರಿಗಳನ್ನು ಸಶಕ್ತಗೊಳಿಸಿದೆ. ಈ ಮೂಲಕ ದೇಶದ ಪ್ರಗತಿ ಮತ್ತು ಸಮೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಭೋಪಾಲ್ ಅನಿಲ ದುರಂತ ಸಂಭವಿಸಿ 40 ವರ್ಷಗಳ ನಂತರ ನಿಷ್ಕ್ರಿಯಗೊಂಡ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯಿಂದ ಸುಮಾರು 377 ಟನ್ ಅಪಾಯಕಾರಿ ತ್ಯಾಜ್ಯ ಸ್ಥಳಾಂತರ ಕಾರ್ಯ ಆರಂಭವಾಗಿದೆ. ಭೋಪಾಲ್ನಿಂದ 250 ಕಿಲೋಮೀಟರ್ ದೂರದಲ್ಲಿರುವ ಧಾರ್ ಜಿಲ್ಲೆಯ ಪೀತಾಂಪುರ್ ಕೈಗಾರಿಕಾ ಪ್ರದೇಶಕ್ಕೆ 12 ಮೊಹರು ಮಾಡಿದ ಕಂಟೈನರ್ ಟ್ರಕ್ಗಳಲ್ಲಿ ವಿಷಕಾರಿ ತ್ಯಾಜ್ಯವನ್ನು ಸ್ಥಳಾಂತರಿಸಲಾಗುತ್ತಿದೆ. ಭೋಪಾಲ್ ಅನಿಲ ದುರಂತ ಪರಿಹಾರ ಮತ್ತು ಪುನರ್ವಸತಿ ಇಲಾಖೆ ನಿರ್ದೇಶಕ ಸ್ವತಂತ್ರ ಕುಮಾರ್ ಸಿಂಗ್ ಅಪಾಯಕಾರಿ ತ್ಯಾಜ್ಯವನ್ನು ಸಾಗಿಸುವ ವಾಹನಗಳಿಗೆ ಹಸಿರು ಕಾರಿಡಾರ್ ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
Shifting up toxic waste from Bhopal's Union Carbide factory was started last night at around 9 PM and 12 containers carrying 337 metric ton of waste left for Pithampur near Indore. The waste was sent to Pithampur by creating tight security and a 250 kilometers long green corridor. There were police vehicles in front and behind the containers. This chemical waste of Union Carbide will be burnt in Pithampur's Ramki Enviro company. The High Court had given instructions to remove this toxic waste by 6 January. The government has to present a report in this regard in the High Court tomorrow.
1984 ಡಿಸೆಂಬರ್ 2 ಮತ್ತು 3 ರಂದು ಮಧ್ಯರಾತ್ರಿಯಲ್ಲಿ ಯೂನಿಯನ್ ಕಾರ್ಬೈಡ್ ಕೀಟನಾಶಕ ಕಾರ್ಖಾನೆಯಿಂದ ವಿಷಕಾರಿ ಮಿಥೈಲ್ ಐಸೋಸೈನೈಟ್ ಅನಿಲ ಸೋರಿಕೆಯಾಗಿ ಕನಿಷ್ಠ 5479 ಜನರು ಸಾವನ್ನಪ್ಪಿದ್ದರು. ಸಾವಿರಾರು ಜನರು ಗಂಭೀರ ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಆರ್ಎನ್ಯು ಬೆಂಗಳೂರು ಅನುಸರಿಸಿ. ಹಸಿರುಮನೆ ಅನಿಲ ಹೊರಸೂಸುವಿಕೆ ತಗ್ಗಿಸುವ ಭಾರತದ ಪ್ರಯತ್ನಗಳು ಫಲ ನೀಡಿವೆ. 2019ಕ್ಕೆ ಹೋಲಿಸಿದರೆ 2020ರಲ್ಲಿ ದೇಶದ ಇಂಗಾಲದ ಹೊರಸೂಸುವಿಕೆ ಶೇಕಡಾ 7.93ರಷ್ಟು ತಗ್ಗಿದೆ. ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯ ಕಚೇರಿಗೆ ಸಲ್ಲಿಸಲಾಗಿರುವ ದತ್ತಾಂಶದ ಪ್ರಕಾರ 2005ರಿಂದ 2020ರವರೆಗೆ ಭಾರತದ ಜಿಡಿಪಿಗೆ ಶೇಕಡಾ 36ರಷ್ಟು ಇಂಗಾಲ ಹೊರಸೂಸುವಿಕೆ ಇಳಿಕೆಯಾಗಿದೆ. ನಾಲ್ಕನೇ ದ್ವೈವಾರ್ಷಿಕ ತಾಜಾ ವರದಿ BUR4 ಪ್ರಕಾರ 2020ರಲ್ಲಿ ಭೂಬಳಕೆ ಬದಲಾವಣೆ ಹೊರತುಪಡಿಸಿ 2,959 ಮಿಲಿಯನ್ ಟನ್ ಒಟ್ಟು ಇಂಗಾಲವನ್ನು ಹೊರಸೂಸಲಾಗಿದೆ. ಆದರೂ 1994ರಿಂದೀಚೆಗೆ ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಹೆಚ್ಚುತ್ತಲೇ ಇದೆ. ನಂತರ ಸರ್ಕಾರಗಳು ಕೈಗೊಂಡ ಕ್ರಮಗಳಿಂದಾಗಿ ಹವಾಮಾನ ಗುರಿಗಳು ಸರಿಯಾದ ಹಾದಿಯಲ್ಲಿವೆ. 2030ರ ವೇಳೆಗೆ ಇಂಗಾಲ ಹೊರಸೂಸುವಿಕೆಯನ್ನು ಶೇಕಡಾ ಆಕಾಶವಾಣಿ ಸುದ್ದಿ ವಿಭಾಗ ತನ್ನ ವಿಶೇಷ ವರ್ಷಾಂತ್ಯ ಸರಣಿಯಲ್ಲಿ 2024ರ ಪ್ರಮುಖ ಘಟನಾವಳಿಗಳನ್ನು ನಿಮ್ಮ ಮುಂದೆ ತರುತ್ತಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಪ್ರಮುಖ ಉಪಕ್ರಮಗಳು ಮತ್ತು ಸಾಧನೆಗಳನ್ನು ಕುರಿತು ವರದಿಯಲ್ಲಿದೆ. ಸರ್ಕಾರ ನಾವೀನ್ಯತೆಯನ್ನು ಉತ್ತೇಜಿಸುವ, ನಾಗರಿಕರನ್ನು ಸಬಲೀಕರಣಗೊಳಿಸುವ ಮತ್ತು ಆಡಳಿತದಲ್ಲಿ ದಕ್ಷತೆ ತರುವ ನಿಟ್ಟಿನಲ್ಲಿ ಹಲವಾರು ಉಪಕ್ರಮಗಳನ್ನು ತೆಗೆದುಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಜೆಮ್ ಸರ್ಕಾರಿ ಇ ಮಾರುಕಟ್ಟೆ, ಸರ್ಕಾರಿ ಸೇವೆಗಳನ್ನು ಒದಗಿಸುವ ಉಮಂಗ್, ಆರೋಗ್ಯ ಸೇವೆಗಳಿಗಾಗಿ ಇ ಸಂಜೀವಿನಿ ಮತ್ತಿತರ ಯೋಜನೆಗಳು ಸೇರಿವೆ.
The government has taken several initiatives aimed at fostering innovation, enhancing governance and empowering citizens. In the recent years, India's digital infrastructure has undergone a transformative evolution, positioning the country as a global leader in digital adoption. The digital ecosystem includes platforms like GeM for procurement, Umang for government services, eSanjeevani to enhance healthcare and eCourts for justice delivery. The UPI has revolutionized the nation's payment ecosystem by integrating multiple bank accounts into a single mobile application. Under the Cyber Surakshit Bharat initiative, Electronics and IT Ministry is strengthening the cyber security capabilities to combat cyber threats. In line with the government's vision of paperless governance, the DigiLocker has become a revolutionary platform for the issuance and verification of documents.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 2024ರಲ್ಲಿ ಭಾರತೀಯ ನಾಗರಿಕತೆ, ಪರಂಪರೆ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನದಲ್ಲಿ ಮಹತ್ವದ ಸಾಧನೆ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಮಹತ್ವದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಅಂತೆಯೇ ಅಬುಧಾಬಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಎಪಿಎಸ್ ಮಂದಿರವನ್ನು ಉದ್ಘಾಟಿಸುವ ಮೂಲಕ ಭಾರತೀಯ ಸಂಸ್ಕೃತಿಯ ಗರಿಮೆಯನ್ನು ಹೆಚ್ಚಿಸಿದ್ದಾರೆ. ಇದರೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಮೊದಲ ಸಾಂಪ್ರದಾಯಿಕ ಹಿಂದೂ ದೇವಾಲಯ ಆರಂಭವಾಗಿದೆ. ನಮ್ಮ ಪ್ರತಿನಿಧಿ ಸುವರ್ಣ ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
In 2024, under the visionary leadership of Prime Minister Modi, India made remarkable strides in preserving and celebrating its civilizational heritage. The government's efforts led to the recognition of Moidams in Assam as India's 43rd UNESCO World Heritage Site, showcasing the global significance of India's cultural legacy. The inauguration of Anubhav Kendra in Kurukshetra brought ancient scriptures like the Mahabharata and the Bhagavad Gita to life. 2024 also saw India celebrating its linguistic diversity with the granting of classical language status to Assamese, Bengali, Marathi, Pali and Prakrit. India is also gearing up for the Mahakumbh Mela 2025, set to take place in Prayagraj from 13th January to 26th February.
ಮಾವೋವಾದಿಗಳಿಂದ ಬಾಧಿತರಾದ ಪ್ರದೇಶಗಳನ್ನು ಸಮಗ್ರ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಮಹಾರಾಷ್ಟ ಸರ್ಕಾರದ ಪ್ರಯತ್ನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಎರಡನೇ ಫಿಫಾ ಅಂತಾರಾಷ್ಟೀಯ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇಂದು ಭಾರತ ಮಾಲ್ಡೀವ್ಸ್ ಎದುರು ಮುಖಾಮುಖಿಯಾಗಲಿವೆ. ಪಂದ್ಯ ಬೆಂಗಳೂರಿನ ಪಡುಕೋಣೆ ದ್ರಾವಿಡ್ ಕ್ರೀಡಾ ಕೇಂದ್ರದಲ್ಲಿ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಭಾರತ ಮೊದಲ ಪಂದ್ಯದಲ್ಲಿ 14-0 ಗೋಲುಗಳಿಂದ ಭರ್ಜರಿ ಗೆಲುವು ಸಾಧಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಕರ್ನಾಟಕಕ್ಕೆ ಭೇಟಿ, ಬೆಂಗಳೂರಿನ ನಿಮಾನ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿ ನಾಳೆ ಹಲವು ಅಭಿವೃದ್ದಿ ಕಾರ್ಯಗಳ ಉದ್ಘಾಟನೆ. ಇ ವಾಣಿಜ್ಯ ವಹಿವಾಟು ಉತ್ತೇಜಿಸುವ ಡಿಜಿಟಲ್ ಕಾಮರ್ಸ್ಗೆ ಮುಕ್ತ ಜಾಲ, ಒಎನ್ಡಿಸಿ ಉಪಕ್ರಮಕ್ಕೆ 3 ವರ್ಷ. ದೇಶದಲ್ಲಿ ಹಸಿರು ಮನೆ ಇಂಗಾಲ ಹೊರಸೂಸುವಿಕೆ ಶೇಕಡಾ 7.93ರಷ್ಟು ಇಳಿಕೆ. ಹಾಗೂ ಎರಡನೇ ಫಿಫಾ ಅಂತಾರಾಷ್ಟೀಯ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿ ಇಂದು ಭಾರತ ಮಾಲ್ಡೀವ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.